ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ತೋರಾದಲ್ಲಿನ ನಮ್ಮ ಅಧ್ಯಯನದಲ್ಲಿ ದೇವರ ಪ್ರವಾದಿಯಾದ ಅಬ್ರಹಾಮನ ಕುರಿತಾಗಿ ಅದ್ಭುತವಾದ ಮತ್ತು ಪ್ರಾಮುಖ್ಯವಾದ ಅನೇಕ ಕಥೆಗಳನ್ನು ನಾವು ಪರಿಶೋಧಿಸಿದ್ದೇವೆ. ಈ ದಿನ ನಾವು ಅಬ್ರಹಾಮನ ಜೀವಿತದಿಂದ ಒಂದು ಬಹು ಪರಿಣಾಮಕಾರಿಯಾದ ಪಾಠಕ್ಕೆ ಬಂದಿದ್ದೇವೆ. ತಬಾಸ್ಕಿ ನಿಜವಾದ ಕತೆ, ಅದು ಅಬ್ರಹಾಮನ ತ್ಯಾಗ ಮತ್ತು ಇದರ ಅರ್ಥವೇನೆಂದರೆ ತಬಾಸ್ಕಿ, ಉಲೂಫ್ ಮತ್ತು ಇನ್ನೂ ಕೆಲವು ಆಫ್ರಿಕಾದ ಭಾಷೆಗಳಲ್ಲಿರುವ ಒಂದು ಪರಿಚಿತ ಶಬ್ದ ಒಂದು ಕ್ರಿಯಾಪದದಂತೆ. ಹಬ್ಬದ ದಿನದಂದು ಒಂದು ಟಗರನ್ನು ಯಜ್ಞ ಅರ್ಪಿಸುವುದು ಅದು ನಾಮಪದದ ಹಾಗೆ. ಈದ್ ಅಲ್ ಅದಾ ಎಂಬ ಮುಸ್ಲಿಮರ ಹಬ್ಬವು ಅಬ್ರಹಾಮನು ತನ್ನ ಮಗನನ್ನು ಯಜ್ಞ ಅರ್ಪಿಸಿದರ ಜ್ಞಾಪಕಾರ್ಥವಾದುದು. ನಮ್ಮ ಹಿಂದಿನ ಪಾಠದಲ್ಲಿ ದೇವರು ಬಹಳ ಹಿಂದೆ ತಾನು ವಾಗ್ದಾನ ಮಾಡಿದ್ದನ್ನು ನೆರವೇರಿಸುವ ಹಾಗೆ ಅಬ್ರಹಾಮ ಮತ್ತು ಸಾರಳ ಮುಪ್ಪಿನಲ್ಲಿ ಪ್ರಾಯದಲ್ಲಿ ಅವರಿಗೆ ಹೇಗೆ ಮಗನನ್ನು ಕೊಟ್ಟನೆಂಬುದನ್ನು ನಾವು ಕಲಿತುಕೊಂಡೆವು. ಅವರ ಮಗನ ಹೆಸರು ಇಸಾಕ. ಇಸಾಕನ ಸಂತತಿಯ ಮೂಲಕವಾಗಿ ತಾನು ಒಂದು ಹೊಸ ಜನಾಂಗವನ್ನು ಹೊರತಂದು ಅದರ ಮೂಲಕವಾಗಿ ಲೋಕದ ಎಲ್ಲ ಜನಾಂಗಗಳನ್ನು ಆಶೀರ್ವದಿಸುತ್ತೇನೆಂದು ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದನು. ಇಸ್ಮಾಯಿಲನು ಮತ್ತು ಅವನ ತಾಯಿಯಾದ ಹಾಗರಳು ಅಬ್ರಹಾಮನ ಮನೆಯನ್ನು ಹೇಗೆ ಬಿಟ್ಟು ಹೋಗಿ ಐಗುಪ್ತ ದೇಶದಲ್ಲಿ ವಾಸಿಸಿದರೆಂಬುದು ಸಹ ನಾವು ನೋಡಿಕೊಂಡೆವು. ಹಾಗಾಗಿ ದೇವರ ವಾಗ್ದಾನದ ಪ್ರಕಾರವಾಗಿ ಹುಟ್ಟಿದಂಥ ಇಸಾಕನು ಮಾತ್ರ ಮನೆಯಲ್ಲಿ ಉಳಿದುಕೊಂಡನು. ಒಂದು ದಿನ ದೇವರು ಅಬ್ರಹಾಮನಿಗೆ ಒಂದು ಆಶ್ಚರ್ಯಕರವಾದ ಮತ್ತು ಕಷ್ಟಕರವಾದ ಸಂಗತಿಯನ್ನು ಮಾಡುವಂತೆ ಕೇಳಿದನು. ತೋರಾದಲ್ಲಿರುವ ಆದಿಕಾಂಡ ಪುಸ್ತಕದ 22ನೆಯ ಅಧ್ಯಾಯದಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ: ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಈಗೋ ಇದ್ದೇನೆ ಅಂದನು. ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಇದು ಆದಿಕಾಂಡ ಪುಸ್ತಕದ 22ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಈ ವಾಕ್ಯ ಬರೆಯಲ್ಪಟ್ಟಿದೆ. ಏನು ಅಬ್ರಹಾಮನು ಏನು ಮಾಡಬೇಕೆಂದು ದೇವರು ಕೇಳುತ್ತಿದ್ದಾನೆ? ಅವನು ಪ್ರೀತಿಯ ಮಗನನ್ನು ಬಹುದೂರದಲ್ಲಿರುವ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅವನನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸುವಂತೆ ದೇವರು ಅಬ್ರಹಾಮನಿಗೆ ಆಜ್ಞಾಪಿಸುತ್ತಿದ್ದಾನೆ. ಇದು ಹೇಗೆ ಸಾಧ್ಯ? ದೇವರು ತನಗೆ ವಾಗ್ದಾನ ಮಾಡಿದ ಮಗನನ್ನು ಪಡೆದುಕೊಳ್ಳುವುದಕ್ಕೆ ಅಬ್ರಹಾಮನು 25 ವರ್ಷಗಳ ದೀರ್ಘ ಅವಧಿಯವರೆಗೆ ಕಾದಿದ್ದನು. ಈಗ ಅವನನ್ನು ಬಲಿಯಾಗಿ ಅರ್ಪಿಸುವಂತೆ ದೇವರು ಹೇಳುತ್ತಿದ್ದಾನೆ. ಅಬ್ರಹಾಮನು ದೇವರಿಗೆ ಹೇಗೆ ಉತ್ತರಿಸಿದನು? ದೇವರ ಮಾತುಗಳು ಒಪ್ಪಿಕೊಳ್ಳುವುದಕ್ಕೆ ಕಷ್ಟವಾಗಿರುವುದರಿಂದ ಅವನು ದೇವರೊಂದಿಗೆ ವಾದ ಮಾಡಿದನು. ವಾಕ್ಯವು ಹೀಗೆ ಹೇಳುತ್ತದೆ: ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೋದನು. 3 ದಿನಗಳವರೆಗೆ ಅಬ್ರಹಾಮನು ಅವನ ಮಗನು ಮತ್ತು ಇಬ್ಬರು ಸೇವಕರುಗಳು ನಡೆದು ದೇವರು ಹೇಳಿದ ಬೆಟ್ಟದ ಸಮೀಪಕ್ಕೆ ಬಂದರು. ತನ್ನ ಪ್ರೀತಿಯ ಮಗನನ್ನು ಕೊಂದು ಸಮಾಧಿ ಮಾಡಬೇಕಾದ ಭಯಾನಕ ಸ್ಥಳಕ್ಕೆ ಹತ್ತಿರವಾಗುತ್ತಿದ್ದಂತೆಯೇ ಅಬ್ರಹಾಮನ ಹೃದಯವು ಒಡೆದು ಹೋಗುವುದಕ್ಕೆ ಸಿದ್ಧವಾಗಿತ್ತು. ಖಂಡಿತವಾಗಿ ದೇವರು ಅಬ್ರಹಾಮನ ನಂಬಿಕೆಯನ್ನು ಮಾತ್ರ ಪರೀಕ್ಷಿಸುತ್ತಿದ್ದಾನೆ. ಆದರೆ ಅಬ್ರಹಾಮನಿಗೆ ಇದು ಗೊತ್ತಿರಲಿಲ್ಲ ಎಂಬುದನ್ನು ಈ ದಿನ ಈ ಕಥೆಯನ್ನು ಓದುತ್ತಿರುವಾಗ ನಾವುಗಳು ತಿಳಿದಿದ್ದೇವೆ. ಯಾವುದನ್ನು ಮಾಡಬೇಕೆಂದು ದೇವರು ಅಬ್ರಹಾಮನಿಗೆ ಕೇಳಿದ್ದಾನೋ ಅದು ಭಯಂಕರವೂ ಮತ್ತು ನೋವಿನ ಪರೀಕ್ಷೆಯಾಗಿತ್ತು. ಮುಂದಿನ ವಚನಗಳು ಹೇಳುವುದೇನೆಂದರೆ, 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ, ನಾನು ನನ್ನ ಮಗನೂ ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಇಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲಿ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡು ನಂತರ ಅವರಿಬ್ಬರು ಹೊರಟು ಹೋದರು. ಹೋಗುವಾಗ ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು. ಇಸಾಕನು ಅಗೋ ಬೆಂಕಿಯೂ ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದಕ್ಕೆ ಅಬ್ರಹಾಮನು ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಮತ್ತು ಇಬ್ಬರೂ ಒಟ್ಟಾಗಿ ಹೊರಟರು. ದೇವರು ಹೇಳಿದ ಸ್ಥಳಕ್ಕೆ ಅವರಿಬ್ಬರೂ ಸೇರಿದಾಗ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಇಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು ಈಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನಾನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂದು ಈಗ ತೋರಿಬಂತು ಎಂದು ಹೇಳಿದನು. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದೆಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದುಕೊಂಡು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆ ಸ್ಥಳಕ್ಕೆ ಯಹೋವಾ ಈರೇ ಎಂದು ಹೆಸರಿಟ್ಟನು. ಯಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ಈ ಕಥೆಯು ತುಂಬಾ ಪ್ರಾಮುಖ್ಯವಾದದ್ದು ಮತ್ತು ಸ್ಪಷ್ಟಗೊಳಿಸುವಿಕೆಯ ತಕ್ಕದ್ದಾಗಿದೆ. ಅಬ್ರಹಾಮನ ಕಥೆಯು ಮೂರು ಪಾರ್ಶ್ವಗಳನ್ನು ಹೊಂದಿದೆ. ಒಂದು ಚಾರಿತ್ರಿಕ ಪಾರ್ಶ್ವ, ಒಂದು ಸಾಂಕೇತಿಕ ಪಾರ್ಶ್ವ ಮತ್ತು ಒಂದು ಪ್ರವಾದನೆಯ ಪಾರ್ಶ್ವ. ಬೇರೊಂದು ಮಾತಿನಲ್ಲಿ ಹೇಳುವುದಾದರೆ, ಅಬ್ರಹಾಮನ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮೂರು ಸಂಗತಿಗಳನ್ನು ಗ್ರಹಿಸಿಕೊಳ್ಳುವುದು ನಮಗೆ ಅಗತ್ಯ. ಒಂದು, ಏನು ಸಂಭವಿಸಿತು. ಎರಡನೇದು, ಬಲಿ ಸಮರ್ಪಣೆಯು ಯಾವುದಕ್ಕೆ ಸಂಕೇತವಾಗಿದೆ. ಮೂರನೇದು, ಇನ್ನೂ ಸಂಭವಿಸಬೇಕಾಗಿದ್ದ ಒಂದು ಘಟನೆಯ ಕುರಿತಾಗಿ ಅಬ್ರಹಾಮನು ಏನು ಪ್ರವಾದಿಸಿದನು. ಚಾರಿತ್ರಿಕ ಪಾರ್ಶ್ವಕ್ಕೆ ಸಂಬಂಧಿಸಿದಂತೆ ದೇವರು ಹೇಗೆ ಅಬ್ರಹಾಮನ ನಂಬಿಕೆಯನ್ನು ಪರೀಕ್ಷಿಸಿದನು ಮತ್ತು ಒಂದು ಬಲಿಪಶು ಟಗರಿನ ಸಾಧನದ ಮೂಲಕ ಅವನ ಮಗನನ್ನು ಮರಣದಿಂದ ಹೇಗೆ ರಕ್ಷಿಸಿದನೆಂಬುದನ್ನು ಈ ದಿನ ನಾವು ಓದಲಿದ್ದೇವೆ. ಈ ದಿನ ಎರುಸಲೇಮ್ ಇರುವ ಸ್ಥಳದಲ್ಲಿ ಸುಮಾರು 40,000 ವರ್ಷಗಳ ಹಿಂದೆ ಇದು ಸಂಭವಿಸಿತ್ತು. ಚಿಕ್ಕದಾಗಿ ಹೇಳುವುದಾದರೆ ಇದು ಅಬ್ರಹಾಮನ ತ್ಯಾಗದ ಕಥೆಯ ಚಾರಿತ್ರಿಕ ಪಾರ್ಶ್ವವಾಗಿದೆ. ಕಥೆಯ ಸಾಂಕೇತಿಕ ಪಾರ್ಶ್ವಕ್ಕೆ ಸಂಬಂಧಿಸಿದಂತೆ ದೇವರ ವಾಕ್ಯ ನಮಗೆ ಹೇಳುವುದೇನೆಂದರೆ, ನಾವೆಲ್ಲರೂ ಅಬ್ರಹಾಮನ ಮಗನ ಹಾಗೆಯೇ ಇದ್ದೇವೆ. ದೇವರು ತನ್ನ ನ್ಯಾಯದಲ್ಲಿ ಅಬ್ರಹಾಮನ ಮಗನನ್ನು ಮರಣದ ಶಿಕ್ಷೆಗೆ ಗುರಿಪಡಿಸುತ್ತಾನೆಂಬುದನ್ನು ನಾವು ಓದುತ್ತೇವೆ. ನಾವೆಲ್ಲರೂ ಸಹ ಪಾಪದ ಶಿಕ್ಷೆಗೆ ಗುರಿಯಾಗಿದ್ದು ದೇವರ ನ್ಯಾಯ ತೀರ್ಪಿಗೆ ಅರ್ಹರಾಗಿದ್ದೇವೆ. ಆದರೆ ದೇವರು ಹೇಗೆ ತನ್ನ ಕೃಪೆಯಲ್ಲಿ ಅಬ್ರಹಾಮನ ಮಗನನ್ನು ಮರಣದಿಂದ ರಕ್ಷಿಸಿದನೆಂಬುದನ್ನು ಸಹ ನಾವು ಓದುತ್ತೇವೆ. ಅದೇ ರೀತಿಯಲ್ಲಿ ನಾವು ರಕ್ಷಿಸಲ್ಪಡುವಂತಹ ಒಂದು ಸಾಧನವನ್ನು ಒದಗಿಸುವುದರಲ್ಲಿ ದೇವರು ತನ್ನ ಕೃಪೆಯಲ್ಲಿ ನಮ್ಮನ್ನು ರಕ್ಷಿಸುವುದಕ್ಕೆ ಬಂದನು. ಆ ರಕ್ಷಣೆಯ ಮಾರ್ಗ ಯಾವುದು? ಅಬ್ರಹಾಮನ ತ್ಯಾಗದ ಕಥೆಯು ನಮಗೆ ಕಲಿಸುವುದೇನೆಂದರೆ, ದೇವರಿಂದ ಸ್ಥಾಪಿಸಲ್ಪಟ್ಟ ರಕ್ಷಣೆಯ ಮಾರ್ಗವೇ ಸಂಪೂರ್ಣವಾದ ಯಜ್ಞ ಸಮರ್ಪಣೆಯ ಮಾರ್ಗವಾಗಿದೆ. ಈ ದಿನದ ಕಥೆಯಲ್ಲಿ ಅಬ್ರಹಾಮನ ಮಗನ ಸ್ಥಾನದಲ್ಲಿ ಸಾಯುವುದಕ್ಕಾಗಿ ದೇವರು ಒಂದು ಟಗರನ್ನು ಹೇಗೆ ಒದಗಿಸಿದನೆಂಬುದನ್ನು ನಾವು ನೋಡಿದ್ದೇವೆ. ಆ ಕುರಿಯ ಕೊಂಬುಗಳು ಮಾತ್ರ ಮುಳ್ಳಿನ ಪೊದೆಯಲ್ಲಿ ಸಿಕ್ಕಿಕೊಂಡಿತ್ತು, ಅದರ ಚರ್ಮವು ಕಿತ್ತು ಹೋಗಿರಲಿಲ್ಲ. ಒಂದು ವೇಳೆ ಕುರಿಯು ಒಂದೇ ಒಂದು ನ್ಯೂನತೆಯನ್ನು ಹೊಂದಿದ್ದರೂ ಅದನ್ನು ಅಬ್ರಹಾಮನ ಮಗನ ಬದಲಿಗೆ ವೇದಿಯ ಮೇಲೆ ಇಡಲ್ಪಡುವುದಕ್ಕಾಗುತ್ತಿರಲಿಲ್ಲ. ಆದರೆ ದೇವರು ಒದಗಿಸಿದ ಆ ಯಜ್ಞ ಪಶುವು ಕಳಂಕವಿಲ್ಲದ ಪರಿಪೂರ್ಣವಾದ ಕುರಿಯಾಗಿತ್ತು. ತೋರಾದ ಮೊದಲನೆಯ ಅಧ್ಯಾಯದಲ್ಲಿನ ನಮ್ಮ ಅಧ್ಯಯನದಲ್ಲಿ ದೇವರು ಸ್ಥಾಪಿಸಿದ ರಕ್ಷಣೆಯ ಮಾರ್ಗದ ಕುರಿತು ನಾವು ಕಲಿತುಕೊಂಡಿದ್ದೇವೆ. ಆ ಮಾರ್ಗವು ಯಾವುದು ಎಂದು ನಿಮಗೆ ನೆನಪಿದೆಯಾ? ಆದಾಮ ಮತ್ತು ಹವ್ವ ಪಾಪ ಮಾಡಿದ ಮೇಲೆ ಪಾಪದ ಸಂಬಳ ಮರಣ ಎಂಬುದಾಗಿ ದೇವರು ವಿಧಿಸಿದ ನಂದಿನಿಂದಲೂ ರಕ್ತಧಾರೆಯಿಂದಲೇ ಪಾಪ ಪರಿಹಾರಕ್ಕೆ ಕ್ಷಮಾಪಣೆ ಇರಲಿಲ್ಲ. ಹಾಗಾಗಿ ನಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಡಬೇಕೆಂದು ಇಷ್ಟಪಡುವವರೆಲ್ಲರೂ ಕಳಂಕವಿಲ್ಲದ ಒಂದು ಪ್ರಾಣಿಯನ್ನು ತೆಗೆದುಕೊಂಡು ದೇವರಿಗೆ ಸರ್ವಾಂಗ ಹೋಮವಾಗಿ ಅರ್ಪಿಸುವುದು ಅಗತ್ಯವಾಗಿತ್ತು. ಅಪರಾಧಿ ಮನುಷ್ಯನ ಸ್ಥಾನದಲ್ಲಿ ಮುಗ್ಧ ಪ್ರಾಣಿಯು ಬಲಿಯಾಗಬೇಕಾಗಿತ್ತು. ದೇವರು ತನ್ನ ನ್ಯಾಯವನ್ನು ರಾಜಿ ಮಾಡಿಕೊಳ್ಳದೆ ಆದಾಮನ ಮಕ್ಕಳ ಪಾಪಗಳನ್ನು ಕ್ಷಮಿಸುವಂತೆ ಮಾರ್ಗ ಇದೊಂದೇ ಆಗಿತ್ತು. ನಾವು ನೆನಪಿನಲ್ಲಿಟ್ಟುಕೊಡಬೇಕಾದ ಇನ್ನೊಂದು ವಿಷಯವೇನೆಂದರೆ, ಸಂಭವಿಸಬೇಕಾಗುವುದಕ್ಕೆ ಕೇವಲ ಒಂದು ಸಾಂಕೇತಿಕವಾಗಿ ಯಜ್ಞ ಪಶುಗಳಿದ್ದವು. ಅವು ತಾವೇ ವಾಸ್ತವಿಕತೆಯುಳ್ಳವುಗಳಲ್ಲ, ಆದರೆ ಬರಬೇಕಾಗಿದ್ದ ಒಳ್ಳೆಯ ಸಂಗತಿಗಳ ಛಾಯೆಗಳಾಗಿದ್ದವು. ಯಾಕೆಂದರೆ ಪಾಪಗಳನ್ನು ತೆಗೆದುಹಾಕುವುದಕ್ಕೆ ಪ್ರಾಣಿಗಳ ರಕ್ತಕ್ಕೆ ಸಾಧ್ಯವಿರಲಿಲ್ಲ. ಪಾಪಕ್ಕಾಗಿ ಪ್ರಾಣಿಗಳ ರಕ್ತವು ಕ್ರಯವಾಗಿ ಕೊಡಲ್ಪಡುವುದಿಲ್ಲ, ಯಾಕೆಂದರೆ ಮನುಷ್ಯರ ಮತ್ತು ಪ್ರಾಣಿಗಳ ಮೌಲ್ಯವು ಸಮಾನವಾದುದಲ್ಲ. ಹಾಗಾಗಿ ಅಬ್ರಹಾಮನ ಮಗನ ಬದಲಿಗೆ ವೇದಿಯ ಮೇಲೆ ಇಡಲ್ಪಟ್ಟ ಕುರಿಯು ಒಂದು ದೊಡ್ಡದಾದ ಮತ್ತು ಹೆಚ್ಚು ಸಂಪೂರ್ಣವಾದ ಯಜ್ಞ ಸಮರ್ಪಣೆಯ ಒಂದು ನಿದರ್ಶನವಾಗಿದೆ ಎಂಬುದನ್ನು ನಾವು ಕಲಿತುಕೊಂಡಿದ್ದೇವೆ. ತನ್ನನ್ನು ನಂಬುವ ಪ್ರತಿಯೊಬ್ಬರನ್ನೂ ದೇವರು ಕ್ಷಮಿಸುತ್ತಾನೆ ಎಂಬುದಕ್ಕೆ ಈ ಲೋಕಕ್ಕೆ ಬಂದು ಎಲ್ಲಾ ಪಾಪಿಗಳಾಗಿ ಸಾಯುವುದಕ್ಕಿದ್ದ ಪರಿಶುದ್ಧ ವಿಮೋಚಕನ ಒಂದು ಗುರುತಿನ ಹಾಗೆ ಅಬ್ರಹಾಮನ ಮಗನ ಸ್ಥಾನದಲ್ಲಿ ಇಡಲ್ಪಟ್ಟ ಕುರಿಯೂ ಇತ್ತು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇದನ್ನೇ ಅಬ್ರಹಾಮನ ಯಜ್ಞಪಶುವು ಸೂಚಿಸುತ್ತದೆ. ಇದು ದೇವರ ನೀತಿಯುಳ್ಳ ನ್ಯಾಯತೀರ್ಪಿನಿಂದ ಪಾಪಿಗಳನ್ನು ರಕ್ಷಿಸುವುದಕ್ಕೆ ಈ ಲೋಕಕ್ಕೆ ಕಳುಹಿಸುತ್ತೇನೆಂದು ದೇವರು ವಾಗ್ದಾನ ಮಾಡಿದ್ದ ರಕ್ಷಕನ ಒಂದು ನಿದರ್ಶನವಾಗಿದೆ. ಕಥೆಯ ಪ್ರವಾದನೆಯ ಪಾರ್ಶ್ವಕ್ಕೆ ಸಂಬಂಧಿಸಿದಂತೆ ಬೆಟ್ಟವನ್ನು ಹತ್ತುತ್ತಿರುವಾಗ ಅಬ್ರಹಾಮನು ತನ್ನ ಮಗನಿಗೆ ಏನು ಹೇಳಿದನೆಂದು ನಿಮಗೆ ನೆನಪಿದೆಯಾ? ಯಜ್ಞಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಎಂದು ಹೇಳಿದನು. ಟಗರನ್ನು ವಧಿಸಿ ಅದನ್ನು ತನ್ನ ಮಗನ ಸ್ಥಾನದಲ್ಲಿ ಸರ್ವಾಂಗ ಹೋಮವಾಗಿ ಅರ್ಪಿಸಿದ ನಂತರ ಅಬ್ರಹಾಮನು ಏನು ಪ್ರಕಟಿಸಿದನೆಂದು ನಿಮಗೆ ನೆನಪಿದೆಯಾ? ಅವನು ಸಮರ್ಪಿಸಿದ ಸ್ಥಳವನ್ನು ಯಹೋವನು ಒದಗಿಸುವನು ಎಂದು ಕರೆದನು. ತೋರಾವನ್ನು ಬರೆದಿರುವ ಪ್ರವಾದಿಯಾದ ಮೋಶೆಯು ಇದಕ್ಕೆ ಕೂಡಿಸುತ್ತಾ ಯಹೋವನ ಬೆಟ್ಟದಲ್ಲಿ ಒದಗುವುದು ಎಂದು ಇಂದಿನವರೆಗೂ ಹೇಳುವುದುಂಟಲ್ಲ, ಇದಕ್ಕೆ ಕಾರಣವೇನು? ಯಹೋವನು ಒದಗಿಸುವನು ಎಂಬುದಾಗಿ ಪ್ರವಾದಿಯಾದ ಅಬ್ರಹಾಮನು ಯಾಕೆ ಹೇಳಿದನು? ದೇವರಿಗೆ ಸ್ತೋತ್ರ, ಕರ್ತನು ಒಂದು ಯಜ್ಞ ಪಶುವನ್ನು ಒದಗಿಸಿದನು ಎಂದು ಯಾಕೆ ಅವನು ಹೇಳಲಿಲ್ಲ? ಸ್ನೇಹಿತರೆ, ಇದು ಒಂದು ಭಯಂಕರವಾದ ಪ್ರಾಮುಖ್ಯ ಪ್ರಶ್ನೆಯಾಗಿದೆ. ಯಾಕೆಂದರೆ ಇದು ಒಳಗೊಂಡಿರುವ ಉತ್ತರವು ನಾವು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ನಂಬಲೇಬೇಕಾದಂಥ ದೇವರ ವಾಕ್ಯದ ಶುಭ ಸಂದೇಶವಾಗಿದೆ. ಅಬ್ರಹಾಮನು ಆ ಸ್ಥಳವನ್ನು ಯಹೋವನು ಒದಗಿಸುವನು ಎಂದು ಯಾಕೆ ಕರೆದನು? ಯಾಕೆಂದರೆ ಯಜ್ಞವೇದಿಯ ಮೇಲೆ ತನ್ನ ಮಗನಿಗೆ ಬದಲಾಗಿ ಕುರಿಯು ಇಡಲ್ಪಟ್ಟ ಅದೇ ಬೆಟ್ಟದ ಮೇಲೆ ಒಂದು ಸಂಗತಿಯು ಸಂಭವಿಸಲಿಕ್ಕಿದೆ ಎಂದು ಅಬ್ರಹಾಮನು ಪ್ರಕಟಿಸಿದ್ದನು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅಬ್ರಹಾಮನು, ನಾನು ದೇವರನ್ನು ಸ್ತುತಿಸುತ್ತೇನೆ, ಯಾಕೆಂದರೆ ಯಜ್ಞವೇದಿಯ ಮೇಲೆ ನನ್ನ ಮಗನಿಗೆ ಬದಲಾಗಿ ಅರ್ಪಿಸುವುದಕ್ಕೆ ದೇವರು ಒಂದು ಕುರಿಯನ್ನು ಒದಗಿಸಿದನು. ಹೇಗೂ ನಾನು ನಿಮಗೆ ಹೇಳುವುದೇನೆಂದರೆ, ಬೆಂಕಿ ಮತ್ತು ಕತ್ತಿಯಿಂದ ನನ್ನ ಮಗನನ್ನು ರಕ್ಷಿಸಿದಂತಹ ಟಗರಿಗಿಂತಲೂ ತುಂಬಾ ದೊಡ್ಡದಾದ ಇನ್ನೊಂದು ಯಜ್ಞ ಪಶುವನ್ನು ದೇವರು ಒಂದು ದಿನ ಇದೇ ಬೆಟ್ಟದ ಮೇಲೆ ಒದಗಿಸುತ್ತಾನೆ. ಹೌದು, ಎಂದಿಗೂ ಕಡಿಮೆಯಾಗದಿರುವ ಬೆಂಕಿಯಲ್ಲಿನ ನಿತ್ಯವಾದ ಮರಣದಿಂದ ಆದಾಮನ ಮಕ್ಕಳನ್ನು ರಕ್ಷಿಸುವುದಕ್ಕೆ ಶಕ್ತಿಯನ್ನು ಹೊಂದಿರುವಂತಹ ಯಜ್ಞ ಪಶುವನ್ನು ದೇವರು ಒದಗಿಸುತ್ತಾನೆ. ಅಪರಾಧಿಯಾಗಿ ನಿರಪರಾಧಿಯು ಯಜ್ಞಪಶುವಿನ ಹಾಗೆ ಸಾಯುವಂತಹ ಪರಿಶುದ್ಧ ವಿಮೋಚಕನನ್ನು ದೇವರು ಕಳುಹಿಸಲಿದ್ದಾನೆ. ಹಾಗಾಗಿ ಯಾರ್ಯಾರು ಆತನನ್ನು ನಂಬುತ್ತಾರೋ ಅವರು ನಾಶವಾಗುವುದಿಲ್ಲ ಎಂದು ದೃಢವಾಗಿ ಹೇಳಿದನು. ಯಜ್ಞಕ್ಕಾಗಿ ಕುರಿಯನ್ನು ಯಹೋವನೇ ಒದಗಿಸುವನು ಎಂದು ಅಬ್ರಹಾಮನು ಹೇಳಿರುವಂತಹ ಈ ಮಾತೆ ಎಲ್ಲ ಜನರಿಗೆ ದೇವರ ಶುಭ ಸಂದೇಶವಾಗಿದೆ. ಈ ದಿನ ಅಬ್ರಹಾಮನ ತ್ಯಾಗ ಎಂಬ ಕಥೆಯನ್ನು ಮುಗಿಸುವುದಕ್ಕಿಂತ ಮುಂಚೆ ನಾವು ಪ್ರತಿಯೊಬ್ಬರೂ ಅಗತ್ಯವಾಗಿ ತಿಳಿದುಕೊಳ್ಳಬೇಕಾಗಿರುವುದೇನೆಂದರೆ, ದೇವರು ಪಾಪಿಗಳಿಗಾಗಿ ಒಂದು ಯಜ್ಞಪಶುವನ್ನು ಒದಗಿಸುತ್ತಾನೆ ಎಂದು ಅಬ್ರಹಾಮನು ಪ್ರವಾದಿಸಿದ್ದನ್ನು ಅಂದಾಜು 2000 ವರ್ಷಗಳ ನಂತರ ದೇವರು ಅಬ್ರಹಾಮನ ಪ್ರವಾದನೆಯನ್ನು ನೆರವೇರಿಸಿದನು. ಈ ದಿನ ಇದರ ಕುರಿತಾಗಿ ಹೆಚ್ಚಾಗಿ ನಾವು ಹೇಳುವುದಿಲ್ಲ, ಆದರೆ ಸುವಾರ್ತೆಯನ್ನು ತಿಳಿದುಕೊಂಡಿರುವ ನಾವು, ನೀವು ವಿಮೋಚಕನ ಕಥೆಯನ್ನು ತಿಳಿದುಕೊಳ್ಳಿರಿ. ದೇವರು ವಾಗ್ದಾನ ಮಾಡಿದ ಹಾಗೆಯೇ ಅಬ್ರಹಾಮ ಮತ್ತು ಈಸಾಕನ ಸಂತತಿಯ ಕುಟುಂಬಕ್ಕೆ ಸೇರಿದವಳಾದ ಒಬ್ಬ ಕನ್ಯಾ ಸ್ತ್ರೀಯಲ್ಲಿ ಆತನು ಹುಟ್ಟಿದನೆಂದು ನಿಮಗೆ ತಿಳಿದದೆ, ಪಾಪಿಗಳ ಸ್ಥಾನದಲ್ಲಿ ಮರಣ ಹೊಂದದಂತೆ ವಿಮೋಚಕನು ಲೌಕಿಕ ತಂದೆಯನ್ನು ಹೊಂದಿದವನಲ್ಲ, ಆತನು ಪರಲೋಕದಿಂದ ಬಂದವನು. ಹಾಗಾಗಿ ಆದಾಮನ ಪಾಪದ ಸ್ವಭಾವವನ್ನು ಪೂರ್ವಜನರಿಂದ ಪಡೆದುಕೊಳ್ಳಲಿಲ್ಲ. ಅವನು ಪಾಪರಹಿತನು ಮತ್ತು ನಿಷ್ಕಳಂಕನೂ ಆಗಿದ್ದನು. ಅದಕ್ಕೋಸ್ಕರವೇ ಆತನು ಆದಾಮನ ಮಕ್ಕಳ ಅಪರಾಧಕ್ಕಾಗಿ ಒಬ್ಬ ಬದಲಿನಿಯವನ ಹಾಗೆ ಮತ್ತು ಸಂಪೂರ್ಣ ಸಮರ್ಪಣೆಯ ಹಾಗೆ ಸಾಯುವುದಕ್ಕೆ ಅರ್ಹನಾಗಿದ್ದನು. ನಾವು ಸುವಾರ್ತೆಗೆ ಬಂದಾಗ ಈ ರಕ್ಷಕನ ಹೆಸರು ಏಸು ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. ಏಸು ಎಂಬ ಹೆಸರಿನ ಅರ್ಥವೇನೆಂದರೆ ದೇವರು ರಕ್ಷಿಸುತ್ತಾನೆ ಎಂಬುದು. ಕೆಲವರು ಏಸುವನ್ನು ಈಸಾ ಎಂದು ಕರೆಯುತ್ತಾರೆ. ನಾವು ಸುವಾರ್ತ ಬರವಣಿಗೆಗಳಿಗೆ ಬಂದಾಗ ವಿಮೋಚಕನಾದ ಏಸುವಿನ ಮುಂದೆ ದಾರಿಯನ್ನು ಸಿದ್ಧಪಡಿಸುವುದಕ್ಕೆ ದೇವರು ಕಳುಹಿಸಿದ ಯೋಹಾನನೆಂಬ ಹೆಸರಿನ ಒಬ್ಬ ಪ್ರವಾದಿಯು ಹೇಗಿದ್ದನೆಂಬುದನ್ನು ನಾವು ಓದುತ್ತೇವೆ. ಒಂದು ದಿನ ತನ್ನ ಕಡೆಗೆ ಬರುತ್ತಿರುವ ಏಸುವನ್ನು ನೋಡಿದ ಯೋಹಾನನು, ಇಗೋ ದೇವರ ಕುರಿಮರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂದು ಹೇಳಿದನು. ಯೋಹಾನನು ಏಸುವನ್ನು ದೇವರ ಕುರಿಮರಿ ಎಂದು ಯಾಕೆ ಕರೆದನು? ಯಾಕೆಂದರೆ ಪಾಪವನ್ನು ತೆಗೆದುಹಾಕುವಂತಹ ಯಜ್ಞಪಶುವಿನ ಹಾಗೆ ತನ್ನ ರಕ್ತವನ್ನು ಸುರಿಸುವುದಕ್ಕೆ ಏಸು ಹುಟ್ಟಿದ್ದು. ಅಬ್ರಹಾಮನ ಮಗನ ಬದಲಿಗೆ ಸತ್ತಂತ ಕುರಿಯ ಹಾಗೆ ಆದಾಮನ ಎಲ್ಲ ಸಂತತಿಯವರಿಗಾಗಿ ಸಾಯುವುದಕ್ಕೆ ವಿಮೋಚಕನು ಬಂದನು. ದೇವರು ತಾನೇ ಯಜ್ಞಕ್ಕಾಗಿ ಕುರಿಯನ್ನು ಒದಗಿಸುತ್ತಾನೆ ಎಂದು ಅಬ್ರಹಾಮನು ಪ್ರವಾದಿಸಿ ಹೇಳಿದಂತ ಸಂಪೂರ್ಣವಾದ ಮತ್ತು ಅಂತಿಮ ಯಜ್ಞವು ಏಸುವೇ ಆಗಿದ್ದನು. ಏಸು ಸ್ವ ಇಚ್ಛೆಯಿಂದ ಹೇಗೆ ತನ್ನ ಶತ್ರುಗಳಿಗೆ ತನ್ನನ್ನೇ ತಲುಪಿಸಿಕೊಂಡ ಮತ್ತು ಅವರು ಆತನನ್ನು ಹೇಗೆ ಶಿಲುಬೆಗೆ ಜಡಿದರೆಂಬುದನ್ನು ನಾವು ಸುವಾರ್ತೆಯಲ್ಲಿ ಓದುತ್ತೇವೆ. ದೇವರು ಒದಗಿಸಿದ ವಿಮೋಚಕನಾದ ಏಸುವು ಅಬ್ರಹಾಮನ ಸಮರ್ಪಣೆಯ ಕುರಿಯ ಸಾಂಕೇತಿಕ ಮತ್ತು ಪ್ರವಾದನೆಯ ಅರ್ಥವನ್ನು ನೆರವೇರಿಸಿದನು. ಅದಕ್ಕಾಗಿಯೇ ಏಸು ಸಾಯುವುದಕ್ಕಿಂತ ಮುಂಚೆ ತೀರಿತು ಎಂಬುದಾಗಿ ಕೂಗಿದನು. 3 ದಿವಸಗಳಾದ ನಂತರ ಮರಣದಿಂದ ಆತನನ್ನು ಎಬ್ಬಿಸುವುದರ ಮೂಲಕ ವಿಮೋಚಕನ ಸಮರ್ಪಣೆಯ ಬಲವನ್ನು ಮತ್ತು ಸಂಪೂರ್ಣತೆಯನ್ನು ದೇವರು ದೃಢಪಡಿಸಿದನು. ಏಸು ಅಬ್ರಹಾಮನ ಯಜ್ಞ ಸಮರ್ಪಣೆಯ ಅರ್ಥವನ್ನು ಸಂಪೂರ್ಣವಾಗಿ ನೆರವೇರಿಸಿದನು. ಅಬ್ರಹಾಮನು ತನ್ನ ಮಗನ ಸ್ಥಾನದಲ್ಲಿ ವಧಿಸಿದಂಥ ಅದೇ ಬೆಟ್ಟದಲ್ಲಿಯೇ ಏಸು ಪಾಪಿಗಳ ಬದಲಿಗೆ ಮರಣ ಹೊಂದಿದ್ದ ಸ್ಥಳವಾಗಿದೆ ಎಂಬುದು ನಿಮಗೆ ತಿಳಿದಿದೆಯಾ? ಆ 2 ಯಜ್ಞಗಳು ಸಮರ್ಪಣೆಯಾಗಲು ನೇಮಿಸಲ್ಪಟ್ಟ ಸ್ಥಳ ನಿಮಗೆ ಗೊತ್ತಾ? ಹೌದು, ಅದು ಯೆರೂಸಲೇಮ್. ಪ್ರಿಯ ಸ್ನೇಹಿತರೇ, ನೀವು ಯಾರೇ ಆಗಿರಲಿ, ಎಲ್ಲಿಯೇ ಇರಲಿ, ನಿಮ್ಮ ತಪ್ಪಾದ ಕಲ್ಪನೆಗಳು ಮತ್ತು ವ್ಯರ್ಥ ಕೆಲಸಗಳಿಂದ ತಿರುಗಿಕೊಳ್ಳಿರಿ ಎಂದು ಮತ್ತು ದೇವರು ಒದಗಿಸಿದ ಸಂಪೂರ್ಣವಾದ ಮತ್ತು ಅಂತಿಮವಾದ ಯಜ್ಞದಲ್ಲಿ ನಿಮ್ಮ ಸಮಗ್ರವಾದ ನಂಬಿಕೆ ನೀಡಿರಿ ಎಂದು ದೇವರು ಆಜ್ಞಾಪಿಸುತ್ತಿದ್ದಾನೆ. ವಾಕ್ಯಗಳು ಹೇಳುವುದೇನೆಂದರೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ದೇವರು ತನಗಾಗಿ ಒದಗಿಸಿದ ಯಜ್ಞವನ್ನು ಅಬ್ರಹಾಮನ ಮಗನು ಒಪ್ಪಿಕೊಂಡನು ಎಂಬುದನ್ನು ಈ ದಿನ ನಾವು ನೋಡಿಕೊಂಡೆವು. ನಿಮ್ಮ ಕುರಿತು ಏನು? ನಿಮಗೆ ದೇವರು ಒದಗಿಸಿರುವ ಯಜ್ಞವನ್ನು ನೀವು ಒಪ್ಪಿಕೊಂಡಿದ್ದೀರಾ? ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಮೋರಿಯಾ ಬೆಟ್ಟದ ಮೇಲಿನಿಂದ ಅಬ್ರಹಾಮನು ಹೇಳಿದ ಮಾತಿನ ಅರ್ಥವನ್ನು ನೀವು ಜಾಗರೂಕತೆಯಿಂದ ಆಲೋಚಿಸುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ.